ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನಗಾಗಿ ಬಲಿಯಾದ ಕುರಿ ಮರಿಯೇ, ನನಗಾಗಿ ಬರಲಿರುವ ಯೇಸುವೆ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ. ಬಂದಿರುವೆ ಒಳ್ಳೆ ಕುರುಬನಾಗಿ ನನಗಾಗಿ ಪ್ರಾಣವನ್ನು ಕೊಟ್ಟೆ, ತಪ್ಪಿ ಹೋದ ನನ್ನ ಹುಡುಕಿ ಬಂದಿರುವೆ ಒಳ್ಳೆ ಕುರುಬನಾಗಿ ನನಗಾಗಿ ಪ್ರಾಣವನ್ನು ಕೊಟ್ಟೆ, ಏನು ಕೊಡಲಿ ನಿನ್ನ ಶ್ರೇಷ್ಠವಾದ ಪ್ರೀತಿಗೆ, ಶುದ್ಧವಾದ ಹೃದಯವು ನಿನಗರ್ಪಿಸುವೆ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ. ತಾಯಿ ಇಲ್ಲದೆ ತಬ್ಬಲಿಯಾಗಿರುವೆ, ಬಂಧು ಬಳಗವಾಗಿ ನನ್ನ ಜೊತೆ ಬಂದಿರುವೆ, ತಂದೆ ತಾಯಿ ಇಲ್ಲದೆ ತಬ್ಬಲಿಯಾಗಿರುವೆ, ಬಂಧು ಬಳಗವಾಗಿ ನನ್ನ ಜೊತೆ ಬಂದಿರುವೆ, ಕಣ್ಣೀರ ಒರೆಸಿದೆ ನನ್ನ ಪ್ರಿಯನಾದ ಯೇಸುವೆ, ಕೊನೆವರೆಗೂ ಜೊತೆಯಾಗಿ ನಡೆಸುವ ತಾನೇ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ. ನೀನೇ 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 ದೇವ, ನನಗಾಗಿ ಬಲಿಯಾದ ಓ ಕುರಿ ಮರಿಯೇ, ನನಗಾಗಿ ಬರಲಿರುವ ಓ ಯೇಸುವೆ, ನನ್ನ ಜೀವ ನನ್ನ ದೈವ ನೀನೇ ದೇವಾ.
ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ನೀತಿವಂತರಿಗೆ ದೊರೆಯುವ ಪಿತ್ರಾರ್ಜಿತ ಹಕ್ಕು ಭಾಗ 7. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನೀತಿವಂತರಿಗೆ ದೇವರು ನೀಡುವಂತಹ ಪಿತ್ರಾರ್ಜಿತ ಹಕ್ಕು ಅದು ಪರಲೋಕ ರಾಜ್ಯ ಎಂಬುದಾಗಿ ನಾವು ಈಗಾಗಲೇ ಅನೇಕ ಸಂದೇಶವನ್ನು ಕೇಳಿದ್ದೇವೆ. ಕಳೆದ ಸಜ್ಜಿಕೆಯಲ್ಲಿ ನೀತಿವಂತರಿಗೆ ದೇವರು ನೀಡುವಂತಹ ಆ ಪರಲೋಕ, ಆ ಸ್ಥಳಕ್ಕೆ ಹೋದಂತಹ ನೀತಿವಂತರು, ವಿಮೋಚಿಸಲ್ಪಟ್ಟಂತಹ ಜನಗಳಲ್ಲಿ ಯಾವುದೇ ರೀತಿಯ ನ್ಯೂನತೆ ದೋಷ ಇರುವುದಿಲ್ಲ. ಅಂಗವಿಕಲರು ನಡೆದಾಡುವಂಥವರಾಗಿದ್ದಾರೆ, ಅವರಿಗೆ ಕೈ ಕಾಲು ಎಲ್ಲವೂ ಸಹ ಬರತಕ್ಕಂಥದ್ದಾಗಿದೆ. ಮಾತು ಬಾರದವರಿಗೆ ಮಾತನಾಡತಕ್ಕಂಥವರಾಗಿದ್ದಾರೆ, ಕಿವಿ ಕೇಳದವರಿಗೆ ಅವರು ಎಲ್ಲವನ್ನು ಸ್ಪಷ್ಟವಾಗಿ ಕೇಳುವಂಥವರಾಗಿದ್ದಾರೆ, ಏನು ನೋಡಲಾಗದಂತಹ ಕುರುಡರು ಎಲ್ಲವನ್ನು ನೋಡುವಂಥವರಾಗಿದ್ದಾರೆ. ಪರಲೋಕದಲ್ಲಿ ಯಾವುದೇ ರೀತಿಯ ನ್ಯೂನತೆ ಇಲ್ಲದೆ ಅವರು ಸಂತೋಷದಿಂದ ಎಲ್ಲರೊಟ್ಟಿಗೆ ಒಟ್ಟಾಗಿ ಜೀವಿಸುವಂಥವರಾಗಿದ್ದಾರೆ ಅನ್ನುವಂತಹ ವಿಚಾರವನ್ನು ನೋಡಿದೆವು. ಅದರ ಮುಂದುವರಿದ ಭಾಗವಾಗಿ ಪರಲೋಕಕ್ಕೆ ಹೋದಂತಹ ನೀತಿವಂತರ ಅವರ ಮುಖದ ರೂಪ ಮತ್ತು ಅವರ ಹೊರನೋಟ ಯಾವ ರೀತಿಯಲ್ಲಿರತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರವನ್ನು ನಾವು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ ನೀನು ಒಳ್ಳೆಯವನು, ಸರ್ವಸೃಷ್ಟಿಕರ್ತನು, ಭೂಮಿ ಆಕಾಶಗಳ ಹೊಡೆಯನಾಗಿರ್ತಕ್ಕಂಥ ದೇವರು ಸ್ವಾಮಿ. ನಿನ್ನ ಮುಂದೆ ಸ್ವಾಮಿ ನಮ್ಮನ್ನು ನಾವು ತಗ್ಗಿಸಿಕೊಳ್ತಕ್ಕಂಥವರಾಗಿದ್ದೇವೆ. ನಮ್ಮ ಪಾಪಿಗಳು, ಅಕ್ರಮಗಾರರು, ನಮ್ಮ ಎಲ್ಲ ಪಾಪ ಅಕ್ರಮಗಳನ್ನು ನಿನ್ನ ಒಬ್ಬನೇ ಮಗನಾದಂಥ ಯೇಸು ಸ್ವಾಮಿಯ ರಕ್ತದ ಮುಖಾಂತರವಾಗಿ ತೊಳೆದು ಶುದ್ಧೀಕರಿಸಿ, ವಿಶೇಷವಾಗಿ ಸಂದರ್ಭದಲ್ಲಿ ನೀತಿವಂತರಿಗೆ ದೊರೆಯುವಂತಹ ಪಿತ್ರಾರ್ಜಿತ ಹಕ್ಕು ಅದು ಪರಲೋಕ ರಾಜ್ಯ, ನಾನು ಪರಲೋಕ ರಾಜ್ಯಕ್ಕೆ ಹೋದಾಗ ಯಾವ ರೀತಿಯಲ್ಲಿ ಇರತಕ್ಕಂಥವನಾಗಿದ್ದೇನೆ ಅನ್ನುವಂತಹ ವಿಚಾರವನ್ನು ನಾವು ಅರ್ಥ ಮಾಡಿಕೊಂಡು ಬರುವಂತಹ ಲೋಕಕ್ಕೆ ನಮ್ಮನ್ನು ನಾವು ತಯಾರಿ ಮಾಡಿಕೊಳ್ಳುವಾಗೆ ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಕೇಳುವಂತಹ ಪ್ರತಿಯೊಬ್ಬೊಬ್ಬರ ನಿನ್ನ ಮಕ್ಕಳ ಮನಸ್ಸಿನಲ್ಲಿ ನೀನು ಮಾತನಾಡು. ಆ ನಿಟ್ಟಿನಲ್ಲಿ ಸಂದೇಶ ಪರಲೋಕ ರಾಜ್ಯದ ನಿರೀಕ್ಷೆಯನ್ನು ನೀಡಿ ಅವರಲ್ಲಿ ಉತ್ಸಾಹಕತೆಯನ್ನು ಉಂಟು ಮಾಡಿ ಪರಲೋಕ ರಾಜ್ಯಕ್ಕೆ ತಯಾರಿ ಮಾಡುವಂತಹ ಸಂದೇಶವಾಗುವಾಗೆ ಮಾರ್ಪಡಿಸು ಎಂಬುದಾಗಿ ಯೇಸು ಸ್ವಾಮಿ ಸರ್ನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಮೋಚಿಸಲ್ಪಟ್ಟಂತಹ ಜನಗಳು ಪರಲೋಕಕ್ಕೆ ಹೋದಾಗ ಅವರಲ್ಲಿರ್ತಕ್ಕಂಥ ಎಲ್ಲ ನ್ಯೂನತೆಗಳು ದೋಷಗಳು ಹೋಗಿ ಅವರು ಪರಿಪೂರ್ಣ ಮನುಷ್ಯರಾಗ್ತಕ್ಕಂಥವರಾಗಿದ್ದಾರೆ ಅನ್ನುವಂತಹ ವಿಚಾರವನ್ನು ನಾವು ನೋಡಿದಾಗೆ ಅವರ ಒಂದು ಹೊರನೋಟ ಯಾವ ರೀತಿಯಲ್ಲಿರ್ತಕ್ಕಂಥದ್ದಾಗಿದೆ, ಅವರ ಬಣ್ಣ ಹೇಗಿರತಕ್ಕಂಥದ್ದಾಗಿದೆ ಅಂದರೆ ಪ್ರತಿಯೊಬ್ಬರ ಮನುಷ್ಯರ ಮುಖ ಹೊಳೆಯುವಂಥದ್ದಾಗಿದೆ. ಗುಲಾಬಿ ಬಣ್ಣದ ಸಹಜ ಮುಖರೂಪ ಹಾಗೂ ಬೆಳಕಿನ ವಸ್ತ್ರವನ್ನು ಅವರು ತೊಟ್ಟುಕೊಂಡಿರತಕ್ಕಂಥವರಾಗಿದ್ದಾರೆ. ಆದಾಮನು ಸೃಷ್ಟಿಕರ್ತನಿಂದ ಉಂಟ ಮಾಡಲ್ಪಟ್ಟಾಗ ಅವನು ಶ್ರೇಷ್ಠವಾದ ಎತ್ತರ ಹಾಗೂ ಸುಂದರವಾದಂಥ ಮೈಕಟ್ಟು ಹೊಂದಿದವನಾಗಿದ್ದನು. ಈಗಿನ ಕಾಲದಲ್ಲಿ ಜೀವಿಸುವವರಿಗಿಂತ 2 ಎತ್ತರವಾಗಿದ್ದು ಎಲ್ಲ ಅಂಗಗಳು ಸಮಪೂರ್ಣವಾಗಿದ್ದವು. ಅವನ ಮುಖರೂಪವು ಪರಿಪೂರ್ಣವೂ ಮನೋಹರವೂ ಆಗಿತ್ತು. ಆದಾಮನ ಮುಖವು ಬಿಳುಪಾಗಿರಲಿಲ್ಲ ಅಥವಾ ಕಂದು ಹಳದಿಯೂ ಅಲ್ಲ, ಆದರೆ ಗುಲಾಬಿ ಬಣ್ಣದಂತೆ ಮೆರುಗೆಂಪಾಗಿದ್ದು ತಾರುಣ್ಯದಿಂದ ಪರಿಪೂರ್ಣ ಆರೋಗ್ಯದಿಂದ ತುಂಬಿ ತುಳುಕುವವನಾಗಿದ್ದನು. ಅವಳು ಆದಾಮನಷ್ಟು ಎತ್ತರವಾಗಿರಲಿಲ್ಲ, ಅವಳು ಆದಾಮನ ಭುಜಕ್ಕೆ ಬರುವಷ್ಟು ಎತ್ತರವಾಗಿದ್ದಳು. ಅವಳ ಅಂಗ ಸೌಂದರ್ಯವು ಅತ್ಯುನ್ನತವಾಗಿದ್ದವು, ರೂಪದಲ್ಲಿ ಅತ್ಯಂತ ಸೌಂದರ್ಯವತಿ ಆಗಿದ್ದಳು. ಪಾಪವನ್ನೇ ಮಾಡದಿದ್ದ ದಂಪತಿಗಳಾದಂತಹ ಆದಾಮ ಅವಳು ಕೃತಕವಾದ ಯಾವುದೇ ಬಟ್ಟೆಯನ್ನು ಧರಿಸಿಕೊಂಡಿರಲಿಲ್ಲ. ದೇವದೂತರಂತೆ ಅವರು ಸಹ ದೇವರ ಮಹಿಮೆ ಮತ್ತು ಬೆಳಕನ್ನು ಧರಿಸಿಕೊಂಡಿದ್ದರು. ಅವರು ದೇವರಿಗೆ ವಿಧೇಯರಾಗಿದ್ದರು. ಎಲ್ಲಿವರೆಗೆ ಅವರು ದೇವರ ಆಜ್ಞೆಗಳಿಗೆ ವಿಧೇಯರಾಗಿದ್ದರೋ ಅಲ್ಲಿವರೆಗೆ ಅವರ ಮೈಮೆಯ ವಸ್ತ್ರ ಅವರನ್ನು ಆವರಿಸಿಕೊಂಡಿತು. ಹೌದು ಪ್ರಿಯ ಕೇಳುಗರೆ, ನಾವು ನೋಡುವಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ ಪರಲೋಕಕ್ಕೆ ಹೋದಂತಹ ನೀತಿವಂತರು ಯಾವ ರೀತಿಯಲ್ಲಿರ್ತಕ್ಕಂಥವರಾಗಿದ್ದಾರೆ ಅಂದರೆ, ಆದಾಮನನ್ನು ದೇವರು ಹಾದಿಯಲ್ಲಿ ಹೇಗೆ ಸೃಷ್ಟಿ ಮಾಡಿದರೋ ಆ ಸ್ವಾರೂಪ್ಯವನ್ನು ಅವರು ತೋರ್ಪಡಿಸುವಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ಅವನು ಗುಲಾಬಿ ಬಣ್ಣದಂತೆ ಮೆರುಗೆಂಪಾಗಿದ್ದನೋ, ಯಾವ ರೀತಿ ಅವನು ತಾರುಣ್ಯದಿಂದ ಪರಿಪೂರ್ಣ ಆರೋಗ್ಯದಿಂದ ತುಂಬಿ ತುಳುಕುವವನಾಗಿದ್ದನೋ, ಆ ರೀತಿಯಾಗಿ ಮನುಷ್ಯರು ಇರ್ತಕ್ಕಂಥವರಾಗಿದ್ದಾರೆ. ಅವರ ಮುಖರೂಪವು ಪರಿಪೂರ್ಣ ಮನೋಹರವಾಗಿರ್ತಕ್ಕಂಥದ್ದಾಗಿದೆ. ಆದರೆ ಅವಳನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಅವಳು ಆದಾಮನಿಗಿಂತ ಸ್ವಲ್ಪ ಕಡಿಮೆ ಇದ್ದಳು. ಅದೇ ರೀತಿಯಾಗಿ ಪರಲೋಕದಲ್ಲಿ ನಾವು ಸಹ ಎಲ್ಲರಂತೆ ಇರ್ತಕ್ಕಂಥವರಾಗಿದ್ದೇವೆ. ಆದರೆ ನಾವು ಮುಖ್ಯವಾಗಿ ಗಮನಿಸಬೇಕಾದಂತಹ ಒಂದು ವಿಚಾರವೇನೆಂದರೆ, ಆದಾಮ ಅವಳು ಪಾಪಕ್ಕೆ ಬೀಳುವುದಕ್ಕಿಂತ ಮೊದಲು ಎಲ್ಲಿವರೆಗೆ ಅವರು ದೇವರ ಆಜ್ಞೆಗಳಿಗೆ ಪರಿಪೂರ್ಣವಾಗಿ ಜೀವಿಸುವವರಾಗಿದ್ದರೋ ಅಲ್ಲಿವರೆಗೂ ಸಹ ಅವರು ಬೆತ್ತಲೆತನವನ್ನು ಅವರು ಅರಿತುಕೊಂಡಿರಲಿಲ್ಲ. ಅವರನ್ನು ಮೈಮೆಯ ವಸ್ತ್ರ ಆವರಿಸಿಕೊಂಡಿತ್ತು. ಅದಕ್ಕೋಸ್ಕರವೇ ನಾವು ಹಾದಿಕಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ನೋಡುವಂಥವರಾಗಿದ್ದೇವೆ. ದೇವರು ಆ ಒಂದು ಸಾಯಂಕಾಲದ ಸಮಯದಲ್ಲಿ ತಂಪಾದಂಥ ಸಮಯದಲ್ಲಿ ಆದಾಮ ಹವ್ವಳನ್ನು ಹುಡುಕಿಕೊಂಡು ಬರುವಾಗ ಅವರು ಆ ಅಂಜೂರದ ಎಲೆಯನ್ನು ಉಟ್ಟುಕೊಂಡು ಅಡವಿಕೊಂಡಿರ್ತಕ್ಕಂಥವರಾಗಿದ್ದಾರೆ. ದೇವರು ಬಂದು ಕೇಳುವಂಥವನಾಗಿದ್ದಾನೆ, ಆದಾಮನೇ ನೀನೆಲ್ಲಿರುವೆ ಎನ್ನಬೇಕಾದರೆ ಅವರು ಅಡವಿಕೊಂಡು ಭಯದಿಂದ ಇರತಕ್ಕಂಥವರಾಗಿದ್ದಾರೆ. ನಾವು ಬೆತ್ತಲಾಗಿದ್ದೇವೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಪಾಪದ ನಂತರ ಅವರು ಬೆತ್ತಲೆತನ ಹರಿತು, ಅವರ ಪಾಪದ ಕಣ್ಣುಗಳು ತೆರೆಯಲ್ಪಡ್ತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆದರೆ ಪಾಪಕ್ಕೆ ಬೀಳುವುದಕ್ಕಿಂತ ಮೊದಲು ಅವರು ತಮ್ಮ ಬೆತ್ತಲೆತನದ ಹರಿವನ್ನು ಹರಿದುಕೊಂಡಿರಲಿಲ್ಲ. ಕಾರಣವೇನೆಂದರೆ ಅವರ ಮೈಮೆಯ ವಸ್ತ್ರವನ್ನು ಧರಿಸಿಕೊಂಡಿದ್ದರು. ಸತ್ಯವೇದದಲ್ಲಿ ಮೈಮೆ ಅನ್ನುವಂಥ ವಿಚಾರವನ್ನು ಎರಡು ರೀತಿಯಲ್ಲಿ ವರ್ಣಿಸಲಾಗಿದೆ. ಒಂದು ಅಗಾಧವಾದಂತಹ ದೇವರ ಬೆಳಕು, ಮತ್ತೊಂದು ದೇವರ ಗುಣ. ಎರಡನ್ನು ಸಹ ನಾವು ಸತ್ಯವೇದದಲ್ಲಿ ಮೈಮೆ ಎಂಬುದಾಗಿ ವರ್ಣಿಸಿರುವುದನ್ನು ನೋಡುವಂಥವರಾಗಿದ್ದೇವೆ. ಆದರೆ ಆದಾಮ ಅವುಗಳನ್ನು ಸೃಷ್ಟಿ ಮಾಡಿದಾಗ ಈ ಎರಡು ಮೈಮೆಯು ಸಹ ಅವರಲ್ಲಿತ್ತು. ಅಂದರೆ ಆದಾಮ ಅವಳನ್ನು ಸೃಷ್ಟಿ ಮಾಡಿದಾಗ ಅವರ ಬೆತ್ತಲೆತನವನ್ನು ಅವರು ಅರಿತುಕೊಂಡಿರಲಿಲ್ಲ. ಯಾಕೆಂದರೆ ಆ ಮೈಮೆಯ ವಸ್ತ್ರ ಅವರನ್ನು ಆವರಿಸಿಕೊಂಡಿತ್ತು, ಆ ಮೈಮೆಯ ಬೆಳಕು ಅವರನ್ನು ಆವರಿಸಿಕೊಂಡಿತ್ತು. ಇದು ಹೊರನೋಟಕ್ಕೆ. ಅದೇ ರೀತಿಯಾಗಿ ಪಾಪಕ್ಕೆ ಬೀಳುವುದಕ್ಕಿಂತ ಮೊದಲು ಆದಾಮ ಅವಳು ದೇವರ ಗುಣವನ್ನು ಪರಿಪೂರ್ಣವಾಗಿ ಪಾಲಿಸುವಂಥವರಾಗಿದ್ದರು. ಸೊ ಎರಡು ರೀತಿಯ ಗುಣಗಳನ್ನು ಅವರು ಹೊಂದಿದ್ದರು ಎಂಬಂಥದ್ದನ್ನು ನಾವು ಪಾಪಕ್ಕೆ ಬೀಳುವುದಕ್ಕಿಂತ ಮೊದಲು ಆದಾಮ ಮತ್ತು ಅವಳಲ್ಲಿರ್ತಕ್ಕಂಥ ಗುಣಗಳಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಪಾಪಕ್ಕೆ ಬಿದ್ದ ನಂತರ ಈ ಎರಡು ಗುಣಗಳು ಸಹ, ಎರಡು ಮೈಮೆಯು ಸಹ ಹೋಯಿತು. ಅದಕ್ಕೋಸ್ಕರವೇ ನಾವು ರೋಮಾಪುರದವರಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 23ನೇ ವಚನದಲ್ಲಿ ಎಲ್ಲರೂ ಪಾಪ ಮಾಡಿ ದೇವರ ಮೈಮೆಯನ್ನು ಕಳೆದುಕೊಂಡಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದ್ದರಿಂದ ದೇವರ ಮೈಮೆಯನ್ನು ಕಳೆದುಕೊಂಡಿದ್ದಾರೆ ಅಂದರೆ, ಒಂದು ನಾವು ಈಗ ನಾಶವಾಗುವಂತಹ ಲಯವಾಗುವಂತಹ ದೇಹವನ್ನು ಹೊಂದಿದ್ದೇವೆ. ಈ ದೇಹ ಇವತ್ತಲ್ಲ ನಾಳೆ ಮಣ್ಣಿಗೆ ಸೇರತಕ್ಕಂಥದ್ದಾಗಿದೆ. ಆವಾಗ ಕ್ರಿಸ್ತನು ಎರಡನೇ ಸಾರಿ ಬರಬೇಕಾದ್ರೆ ನಾವು ನೀತಿವಂತರಾಗಿ ಬದುಕಿದ್ದಂಥ ಪಕ್ಷದಲ್ಲಿ ಆತನು ನಮ್ಮನ್ನು ಹೆಬ್ಬಿಸ್ತಕ್ಕಂಥವನಾಗಿದ್ದಾನೆ. ಆವಾಗ ಆತನು ನಮಗೆ ಮೈಮೆಯ ವಸ್ತ್ರ ಅಂದರೆ ನಿರ್ಲಯತ್ವವನ್ನು ಪಡ್ಕೊಳ್ತಕ್ಕಂಥದ್ದಾಗಿದೆ ಈ ದೇಹ. ಮತ್ತೆ ಇದು ಮೈಮೆಯ ವಸ್ತ್ರವನ್ನು ಧರಿಸಿಕೊಂಡು ಪರಲೋಕಕ್ಕೆ ಹೋಗ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ನಮ್ಮ ಗುಣಗಳು ಈ ಲೋಕದಲ್ಲಿ ಪಾಪಕ್ಕೆ ಬೀಳುವುದಕ್ಕಿಂತ ಮೊದಲು ಆದಾಮ ಹವ್ವಳು ಯಾವ ರೀತಿಯಲ್ಲಿ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಪರಿಪೂರ್ಣರಾಗಿ ಕ್ರಿಸ್ತನ ಗುಣಗಳನ್ನು ಪರಿಬಿಂಬಿಸುತ್ತಿದ್ದರೋ ಅದೇ ರೀತಿಯಾಗಿ ನಾವು ಸಹ ಈ ಲೋಕದಲ್ಲಿ 100ಕ್ಕೆ 100ರಷ್ಟು ದೇವರ ಗುಣಗಳನ್ನು ಪ್ರತಿಬಿಂಬಿಸಬೇಕು. ಅದು ಆತನ ಮಹಿಮೆ. ಆದ್ದರಿಂದಲೇ ನಾವು ಪರಲೋಕ ರಾಜ್ಯಕ್ಕೆ ನೀತಿವಂತರೆಂಬುದಾಗಿ ಬಾಧಿಸಲ್ಪಡ್ತಕ್ಕಂಥವರಾಗಿದ್ದೇವೆ. ಹೇಗೆ ಒಬ್ಬ ವ್ಯಕ್ತಿ ಅವನು ಒಳ್ಳೆಯವನೋ ಕೆಟ್ಟವನೋ ನೀತಿವಂತನೋ ಅನೀತಿವಂತನೋ ಎಂಬುದನ್ನು ಅರಿತುಕೊಳ್ತಕ್ಕಂಥದ್ದಾಗಿದೆ ಅಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಏನೆಂಬುದಾಗಿ ನಾವು ನೋಡಬೇಕಾದರೆ ಅವರ ಫಲಗಳಿಂದ ನೀವು ಅವರನ್ನು ಅರಿಯುವಿರಿ. ಫಲ ಅಂತಕ್ಕಂಥದ್ದು ಆತ್ಮನ ಫಲ. ಆತ್ಮನ ಫಲಗಳು ದೇವರ ಗುಣಗಳಾಗಿದೆ. ಆ ಗುಣಗಳು ನಮ್ಮನ್ನ ನೀತಿವಂತಿಕೆಯಿಂದ ನಡೆಸ್ತಕ್ಕಂಥದ್ದಾಗಿದೆ. ಯಾರೆಲ್ಲ ಆತನ ಗುಣಗಳನ್ನ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೀತಕ್ಕಂಥವರಾಗಿದ್ದಾರೋ ಅವರು ನೀತಿವಂತರಾಗಿ ಕ್ರಿಸ್ತನಲ್ಲಿ ಮರಣ ಹೊಂದಿದರೆ ಕ್ರಿಸ್ತನು ಎರಡನೇ ಸಾರಿ ಬರುವಾಗ ಆತನು ಅವರನ್ನು ಎಬ್ಬಿಸ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಪರಲೋಕಕ್ಕೆ ಹೋದಾಗ ಕೃತಕವಾದಂಥ ಯಾವುದೇ ಬಟ್ಟೆಯನ್ನು ಹಾಕಿಕೊಳ್ಳದೆ ಯಾವ ರೀತಿಯಲ್ಲಿ ಆದಾಮ ಹವಳು ಪಾಪಕ್ಕೆ ಬೀಳುವುದಕ್ಕಿಂತ ಮೊದಲು ಮಹಿಮೆ ವಸ್ತ್ರವನ್ನು ಆವರಿಸಿಕೊಂಡಿತೋ ಅದೇ ರೀತಿಯಾಗಿ ನಾವು ಸಹ ಮಹಿಮೆ ವಸ್ತ್ರವನ್ನು ದೇವರು ನಮಗೆ ಕೊಡುವಂಥವನಾಗಿದ್ದಾನೆ. ಮತ್ತೊಂದು ವಿಚಾರವನ್ನು ನಾವು ಕಲಿತಕ್ಕಂಥದ್ದು ಏನೆಂದರೆ, ಈ ಒಂದು ಸಂದೇಶದ ಮೂಲಕವಾಗಿ ಪ್ರಿಯ ಕೇಳುಗರೆ, ಆದಾಮ ಹವಳು ಪಾಪಕ್ಕೆ ಬೀಳುವುದಕ್ಕಿಂತ ಮೊದಲು ಈ ಒಂದು ಮಹಿಮೆಯ ವಸ್ತ್ರವನ್ನು ಆವರಿಸಿಕೊಂಡಿದ್ದರು. ಇದು ದೇವರ ಮಹಿಮೆಯ ವಸ್ತ್ರವಾಗಿತ್ತು, ದೇವರ ನೀತಿಯನ್ನು ಸೂಚಿಸುವಂಥದ್ದಾಗಿತ್ತು. ಆದರೆ ಅವರು ಪಾಪಕ್ಕೆ ಬಿದ್ದ ನಂತರ ಅವರು ಆ ಒಂದು ಅಂಜೂರದ ಎಲೆಯನ್ನು ಉಟ್ಟುಕೊಳ್ತಕ್ಕಂಥವರಾಗಿದ್ದಾರೆ. ಈ ಅಂಜೂರದ ಎಲೆಯನ್ನು ಉಟ್ಟುಕೊಂಡು ಅವರ ಬೆತ್ತಲೆತನವನ್ನು ಮುಚ್ಚಿಕೊಳ್ತಕ್ಕಂಥವರಾಗಿದ್ದಾರೆ. ಇದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಸುನೀತಿಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ನಮ್ಮ ಸುನೀತಿಯಿಂದ ನಾವು ರಕ್ಷಣೆ ಹೊಂದಲು ಸಾಧ್ಯವಿಲ್ಲ, ನಾವು ಕ್ರಿಸ್ತನ ನೀತಿಯಿಂದ ಮಾತ್ರ ಹೊಂದಲು ಸಾಧ್ಯ. ಅನಂತರ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ದೇವರು ಅವರಿಗೆ ಕುರಿಯನ್ನು ಕೊಟ್ಟು ಆ ಕುರಿಯನ್ನು ಅದಾಮ ಮತ್ತು ಅವಳು ಕತ್ತರಿಸುವುದರ ಮೂಲಕವಾಗಿ ಮೊಟ್ಟ ಮೊದಲನೇ ಬಾರಿಗೆ ಅವರು ರಕ್ತವನ್ನು ನೋಡ್ತಕ್ಕಂಥವರಾಗಿದ್ದಾರೆ. ಇಗೋ ಯಜ್ಞಕ್ಕೆ ಕುಯ್ಯಲ್ಪಟ್ಟಂತಹ ಕುರಿಮರಿ ಎಂಬುದಾಗಿ ಯೇಸು ಸ್ವಾಮಿಯನ್ನು ಸೂಚಿಸುವಂತಹ ಆ ಕುರಿಮರಿ, ಪಾಪದ ಸಂಬಳ ಮರಣ, ಆದರೆ ನಿತ್ಯ ಜೀವವೋ ಅದು ದೇವರ ವರದಾನ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಕ್ರಿಸ್ತನ ನೀತಿಯ ಮೂಲಕವಾಗಿ ನಮ್ಮ ಪಾಪಗಳು ತೊಳೆಯಲ್ಪಡ್ತಕ್ಕಂಥದ್ದಾಗಿದೆ. ಆತನ ರಕ್ತದ ಮುಖಾಂತರವಾಗಿ ನಮ್ಮ ಪಾಪಗಳು ತೊಳೆಯಲ್ಪಟ್ಟು ಆತನ ನೀತಿಯನ್ನು ಧರಿಸಿಕೊಳ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡುವಂತಹ ವಿಚಾರವೆಂದರೆ, ನಮ್ಮ ಒಂದು ನೀತಿ ಹೊಲಸು ಬಟ್ಟೆ ಆಗಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನಮ್ಮ ಸ್ವನೀತಿಯಿಂದ ನಾವು ರಕ್ಷಣೆ ಹೊಂದಲು ಸಾಧ್ಯವಿಲ್ಲ. ನಾವು ಕ್ರಿಸ್ತನ ರೀತಿಯನ್ನು ಪಡೆದುಕೊಂಡಾಗ, ಆತನ ನೀತಿಯಲ್ಲಿ ನಾವು ಜೀವಿಸಿದಾಗ, ಆತನು ಕೊಡುವಂತಹ ನೀತಿಯನ್ನು ಪಡೆದುಕೊಂಡಾಗ ಮಾತ್ರ ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಲು ಸಾಧ್ಯ ಎನ್ನುವುದನ್ನು ನಾವು ಅರಿತುಕೊಳ್ಳಬಹುದು. ಅಷ್ಟು ಮಾತ್ರ ಅಲ್ಲದೆ, ಈ ನೀತಿವಂತರಿಗೆ ಪರಲೋಕದಲ್ಲಿ ಒಂದು ಕುಟುಂಬದ ರೀತಿಯಲ್ಲಿ ಎಲ್ಲರೂ ಒಟ್ಟಾಗಿ ಸಂತೋಷದಿಂದ ಜೀವಿಸುವಂಥವರಾಗಿದ್ದಾರೆ, ತಮ್ಮ ಕುಟುಂಬವನ್ನು ನೋಡುವಂಥವರಾಗಿದ್ದಾರೆ. ಹೇಗೆ ಎಂಬುದಾಗಿ ನಾವು ನೋಡಬೇಕಾದರೆ, ಪರಲೋಕದ ಹೆಬ್ಬಾಗಿಲನ್ನು ಎರಡು ಕಡೆಗಳಲ್ಲಿ ದೇವದೂತರ ಪರಿವಾರವಿರತಕ್ಕಂಥದ್ದಾಗಿದೆ. ಅದನ್ನು ದಾಟಿ ಹೋಗುತ್ತಿರುವಾಗ ಯೇಸು ಸ್ವಾಮಿಯು ನಮಗೆ ತನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಈ ಒಂದು ವಾಕ್ಯವನ್ನೇ ನಾವು ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ ಮತ್ತು 25ನೇ ಅಧ್ಯಾಯದಲ್ಲಿ ಕೊನೆಯ ಕಾಲದ ಘಟನೆಗಳ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 34ನೇ ವಚನಗಳನ್ನು ನಾವು ಓದುವುದಾದರೆ, ಅಲ್ಲಿ ಈ ರೀತಿಯಾಗಿ ಯೇಸು ಸ್ವಾಮಿ ಹೇಳುವಂಥವರಾಗಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಯೇಸು ಸ್ವಾಮಿ ಈ ರೀತಿ ಹೇಳುವಂಥವರಾಗಿದ್ದಾರೆ ಅಂದರೆ, ಎರಡನೇ ಸಾರಿ ಆತನು ಬರಬೇಕಾದರೆ ಕುರಿ ಮತ್ತು ಹಾಡುಗಳನ್ನು ವಿಭಾಗಿಸುವಂಥವನಾಗಿದ್ದಾನೆ. ಅದರಲ್ಲಿ ಕುರಿಗಳು ಬಲಗಡೆಯಲ್ಲಿಯೂ ಹಾಡು ಎಡಗಡೆಯಲ್ಲಿಯೂ ಇರತಕ್ಕಂಥದ್ದಾಗಿದೆ. ಹಾಡು ಅಂತಕ್ಕಂಥದ್ದು ಅನೀತಿವಂತರನ್ನು ಸೂಚಿಸುವಂಥದ್ದಾಗಿದೆ, ಕುರಿ ಅಂತಕ್ಕಂಥದ್ದು ನೀತಿವಂತರನ್ನು ಸೂಚಿಸುವಂಥದ್ದಾಗಿದೆ. ಅನಂತರ ನಾವು ನೋಡುವಂಥ ವಿಚಾರವೇನೆಂದರೆ, ಯೇಸು ಸ್ವಾಮಿ ಈ ಒಂದು ನೀತಿವಂತರಿಗೆ ಹೇಳುವಂಥವನಾಗಿದ್ದಾರೆ, ನಾನು ಹಸಿದಿದ್ದೆ ನನಗೆ ನೀವು ಊಟವನ್ನು ಕೊಟ್ಟಿರಿ, ನಾನು ಬಾಯಾರಿದ್ದೆ ನನಗೆ ನೀರನ್ನು ಕೊಟ್ಟಿರಿ, ನಾನು ಬಟ್ಟೆ ಇಲ್ಲದೆ ಇದ್ದೆ ನೀವು ನನಗೆ ಬಟ್ಟೆಯನ್ನು ಕೊಟ್ಟು ಒದಿಸಿದಿರಿ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಆವಾಗ ಅವರು ಕೇಳುವಂಥದ್ದು, ಸ್ವಾಮಿ ಯಾವಾಗ ನಾವು ಇದನ್ನೆಲ್ಲ ನಿನಗೆ ಮಾಡಿದೆವು ಎಂಬುದಾಗಿ ಯೇಸು ಸ್ವಾಮಿಯನ್ನು ಪ್ರಶ್ನೆ ಮಾಡುವಂಥವರಾಗಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಕ್ಕಂಥವರಾಗಿದ್ದಾರೆ, ನಿಮ್ಮಲ್ಲಿ ಅಲ್ಪನಾದಂಥ ಒಬ್ಬನಿಗೆ ನೀವು ಏನನ್ನ ಮಾಡಿದ್ದೀರೋ ಅದು ನನಗೆ ಮಾಡಿದಾಯಿತು ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಆ ನಿಟ್ಟಿನಲ್ಲಿಯೇ ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 34ನೇ ವಚನದಲ್ಲಿ ನೀತಿವಂತರನ್ನು ನೋಡಿರಿ ಹೇಳುವಂತಹ ವಿಚಾರವೇನೆಂದರೆ, ಬನ್ನಿರಿ, ಲೋಕಾದಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಅಂದರೆ ಪ್ರಿಯ ಕೇಳುಗರೆ, ನಾವು ಈ ಲೋಕದಲ್ಲಿ ಅಲ್ಪನಾದಂಥ ಒಬ್ಬನಿಗೆ ಏನು ಮಾಡ್ತಕ್ಕಂಥವರಾಗಿದ್ದೇವೆ ಅದು ದೇವರಿಗೆ ಮಾಡಿದಂತಕ್ಕೆ ಸಮಾನ. ಯಾಕೆಂದರೆ ಅದು ದೇವರ ಗುಣಗಳನ್ನು ಈ ಲೋಕದಲ್ಲಿ ನಾವು ಪ್ರಚುರಪಡಿಸ್ತಕ್ಕಂಥವರಾಗಿದ್ದೇವೆ. ಪರಲೋಕ ರಾಜ್ಯಕ್ಕೆ ಹೋಗುವಂತಹ ನಿಟ್ಟಿನಲ್ಲಿ ನಾವು ಮಾಡ್ತಕ್ಕಂತಹ ಕಾರ್ಯ ಏನೆಂದರೆ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ಯಾಕೆಂದರೆ ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಆ ಕಾರ್ಯವನ್ನು ಮಾಡಿದನು. ಅದು ನಮ್ಮನ್ನು ನೀತಿಯ ಮಾರ್ಗಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ನಾವು ಹೇಗೆ ಈ ಲೋಕದಲ್ಲಿ ಅಲ್ಪನಾದಂಥ ಒಬ್ಬನಿಗೆ, ಅಂದರೆ ನಮ್ಮ ಸಹೋದರರು, ನಮ್ಮ ನೆರೆ ಅವರು, ಬಂಧು ಮಿತ್ರರು, ಯಾರೆಲ್ಲ ಕಷ್ಟದಲ್ಲಿರ್ತಕ್ಕಂಥವರಾಗಿದ್ದಾರೋ ಅವರಿಗೆ ಆ ಒಳ್ಳೆಯ ಸಮಾರ್ಯದವನ ರೀತಿಯಲ್ಲಿ ನಾವು ಉಪಕಾರವನ್ನು ಮಾಡಿ ಅವರನ್ನು ಸತ್ಕರಿಸಿ ಸಂತೋಷದಿಂದ ನೋಡಿಕೊಳ್ಳುವುದಾದರೆ ನಾವು ಪರಲೋಕದ ಕುಟುಂಬಕ್ಕೆ ಹೋಗ್ತಕ್ಕಂಥವರಾಗಿದ್ದೇವೆ. ಆ ಪರಲೋಕದ ಕುಟುಂಬದಲ್ಲಿ ನಾವೆಲ್ಲರೂ ಸಹ ಸಹೋದರ ಸಹೋದರಿ ರೀತಿಯಲ್ಲಿ ಒಟ್ಟಾಗಿರ್ತಕ್ಕಂಥವರಾಗಿದ್ದೇವೆ. ನಾವು ಪರಲೋಕದವರಾಗಿದ್ದ ಕಾರಣದಿಂದ ಈ ಲೋಕದಲ್ಲಿ ಇರಬೇಕಾದರೆ ನಾವು ಈ ಒಂದು ಕಾರ್ಯಗಳನ್ನು, ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥವರಾಗಬೇಕು. ನಮ್ಮ ಸಹೋದರರು, ನಮ್ಮ ಬಂಧು ಮಿತ್ರರು, ನಮ್ಮ ಸಂಬಂಧಿಕರು, ನಮ್ಮ ಸ್ನೇಹಿತರು ಅಂತಕ್ಕಂತಹ ವಿಚಾರವನ್ನು ಪ್ರತಿಯೊಬ್ಬರಲ್ಲೂ ಸಹ ನಾವು ನೋಡಬೇಕು. ಕೇವಲ ನಮ್ಮ ನಿಜವಾದಂಥ ಸ್ನೇಹಿತರಲ್ಲಿ ಮಾತ್ರ ಅಲ್ಲ, ನಿಜವಾದಂಥ ನಮ್ಮ ರಕ್ತ ಸಂಬಂಧಿಗಳೆಲ್ಲ ಎಲ್ಲರೂ ಸಹ ಸಹೋದರ ಸಹೋದರಿಯರಾಗಿರೋದ್ರಿಂದ, ಎಲ್ಲರೂ ಸಹ ಸ್ನೇಹಿತರೇ, ಎಲ್ಲರೂ ಸಹ ಬಂಧು ಮಿತ್ರರಾಗಿರೋದ್ರಿಂದ ಯಾರೆಲ್ಲ ಕಷ್ಟದಲ್ಲಿದ್ದಾರೆ, ಯಾರೆಲ್ಲ ಉಪಕಾರದ ಅವಶ್ಯಕತೆ ಇದೆ, ಅವರಿಗೆಲ್ಲರಿಗೂ ಸಹ ನಾವು ಯಾವುದೇ ರೀತಿಯಲ್ಲಿ ಭೇದ ಭಾವ ಇಲ್ಲದೆ ಮಾಡುವಂಥದ್ದು ಮುಖ್ಯವಾಗಿದೆ ಪ್ರಿಯ ಕೇಳುಗರೆ. ಅದಕ್ಕೋಸ್ಕರವೇ ದೇವರು ಎರಡನೇ ಸಾರಿ ಬರುವಂಥ ಸಂದರ್ಭದಲ್ಲಿ ಈ ಮಕ್ಕಳನ್ನು ನೋಡಿ ಹೇಳುವಂಥವನಾಗಿದ್ದಾನೆ, ಬನ್ನಿರಿ, ಲೋಕಾದಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ಈ ಪರಲೋಕ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಅಂಥವರಿಗೆ ಪರಲೋಕ ರಾಜ್ಯ, ಸ್ವಾರ್ಥರಿಗೆ ಪರಲೋಕ ರಾಜ್ಯ ಇಲ್ಲ ಪ್ರಿಯ ಕೇಳುಗರೆ. ಯಾರೆಲ್ಲ ತಮ್ಮ ನಿಸ್ವಾರ್ಥದಿಂದ ಸೇವೆ ಮನೋಭಾವನೆಯನ್ನು ಮಾಡುವಂಥವರಾಗಿದ್ದಾರೋ ಅವರಿಗೆ ಪರಲೋಕ ರಾಜ್ಯ ಆಗಿದೆ. ಸ್ವಾರ್ಥರಿಗೆ ಪರಲೋಕ ರಾಜ್ಯ ಇಲ್ಲ ಎಂಬುದನ್ನು ನಾವು ಈ ಮೂಲಕವಾಗಿ ಅರಿತುಕೊಳ್ಳಬಹುದಾಗಿದೆ. ಈ ಒಂದು ವಾಕ್ಯವನ್ನು ನಾವು ಗಮನಿಸುವುದಾದರೆ ಇಲ್ಲಿ ಯೇಸು ಸ್ವಾಮಿ ನಮಗೆ ತನ್ನ ಸಂತೋಷದಲ್ಲಿ ಪಾಲುಗೊಳ್ಳುವಂತೆ ಕರೆಯುವಂತೆವನಾಗಿದ್ದಾನೆ. ಬನ್ನಿರಿ, ನಿಮಗೆ ಲೋಕಾದಿಂದ ಸಿದ್ಧ ಮಾಡಿದಂತಹ ಈ ಒಂದು ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಎಂದರೆ ನಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದಂತಹ ಆ ಒಂದು ಪಿತ್ರಾರ್ಜಿತವಾಗಿ ನೀಡಲ್ಬೇಕಾಗಿರ್ತಕ್ಕಂತಹ ಆ ಹಕ್ಕು ಏನೆಂದರೆ ಈ ಪರಲೋಕ ರಾಜ್ಯ. ಅದಕ್ಕೋಸ್ಕರ ನಿಮಗೆ ಸ್ವಾಸ್ಥ್ಯವಾಗಿ ಪಡೆದುಕೊಳ್ಳಿರಿ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ತನ್ನ ಸಿಂಹಾಸನದಲ್ಲಿ ಪಾಲುಗಾರರಾಗಿ ಸಂತೋಷದಿಂದ ಅವನ ಜೊತೆಯಲ್ಲಿ ಇರುವಂತೆ ಆತನು ನಮ್ಮನ್ನು ಕರೆಯುವಂಥವನಾಗಿದ್ದಾನೆ. ಆ ಸಂತೋಷದಲ್ಲಿ ನಾವು ಜೀವಿಸ್ತಕ್ಕಂಥವರಾಗಿದ್ದೇವೆ. ಆ ಸಂತೋಷ ಯಾವುದೆಂಬುದಾಗಿ ನಾವು ನೋಡಬೇಕಾದರೆ ಇದು ತಂದೆ ತಾಯಿಯರಾದಂಥ ನಮ್ಮ ಸಂಕಟ ಪ್ರಯತ್ನಗಳು ಪ್ರತಿಫಲ ಕೊಡುವಂತಹ ಸಂತೋಷದ ಸಮಯ. ಇಲ್ಲಿ ನಿಮ್ಮ ಮಕ್ಕಳಿರ್ತಕ್ಕಂಥವರಾಗಿದ್ದಾರೆ, ಅವರ ತಲೆಯ ಮೇಲೆ ಜೀವ ಕಿರೀಟ ಇರತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಇದು ಒಂದು ಸಂತೋಷದ ಅನುಭವ. ಪರಲೋಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ನಮ್ಮ ತಂದೆ ತಾಯಿಗಳು ನೀತಿವಂತರಾಗಿ ಜೀವಿಸಿ ಅವರು ಮರಣ ಹೊಂದಿದ್ದರೆ ಅವರು ಪರಲೋಕದಲ್ಲಿ ಬರುವಂಥ ಸಂದರ್ಭದಲ್ಲಿ ನಮಗೆ ಸಂತೋಷ ಆಗ್ತಕ್ಕಂಥದ್ದಾಗಿದೆ. ನಮ್ಮ ಮಕ್ಕಳು, ನಮ್ಮ ಮುತ್ತಾತ ಮುಜ್ಜದ್ದಿ ಅಥವಾ ಇನ್ನೂ ಯಾರೋ ನಮ್ಮ ಸಂಬಂಧಿಕರು ಮರಣ ಹೊಂದಿರಬಹುದು, ಆದರೆ ಅವರು ನೀತಿವಂತರಾಗಿ ಜೀವಿಸಿ ಮರಣ ಹೊಂದಿದ್ದರೆ ಅವ್ರನ್ನ ನಾವು ನೋಡಿಲ್ಲ. ಆದರೆ ಪರಲೋಕಕ್ಕೆ ಬರುವಂಥ ಸಂದರ್ಭದಲ್ಲಿ ನಮ್ಮ ಕುಟುಂಬದಲ್ಲಿ ಅವರು ಒಬ್ಬರಾಗ್ತಕ್ಕಂಥವರಾಗಿದ್ದಾರೆ. ನಮ್ಮ ಮಕ್ಕಳ ತಲೆಯ ಮೇಲೆ ಕಿರೀಟ ಇರತಕ್ಕಂಥದ್ದಾಗಿದೆ, ನಮ್ಮ ಮೇಲೆ ಕಿರೀಟ ಇರತಕ್ಕಂಥದ್ದಾಗಿದೆ. ಯಾರೆಲ್ಲ ನೀತಿವಂತರಾಗಿರ್ತಕ್ಕಂಥವರಾಗಿದ್ದಾರೋ ಅವರ ತಲೆಯ ಮೇಲೆ ಕಿರೀಟ ಇರತಕ್ಕಂಥದ್ದಾಗಿದೆ. ಆವಾಗ ಅವರನ್ನು ನೋಡಿ ನಾವು ಸಂಭ್ರಮಿಸುವಂಥವರಾಗಿದ್ದೇವೆ, ಸಂತೋಷ ಪಡುವಂಥವರಾಗಿದ್ದೇವೆ. ಕ್ರಿಸ್ತನು ದೇವರು ನಮಗಾಗಿ ಕೊಟ್ಟಂತಹ ಅತ್ಯುನ್ನತ ವರವಾಗಿದ್ದಾನೆ. ಆತನ ಜೀವನವು ನಮಗಾಗಿ ಕೊಡಲ್ಪಟ್ಟಿದೆ. ನಾವು ಸಹ ಸಮಾಧಿಯಿಂದ ಎದ್ದು ಬಂದು ಪರಲೋಕದ ದೇವದೂತರೊಂದಿಗೆ ಉನ್ನತವಾದ ಒಡನಾಟ ಹೊಂದುವಂಥವರಾಗಿದ್ದೇವೆ. ನಮ್ಮ ಪ್ರೀತಿ ಪಾತ್ರರನ್ನು ಸಂಧಿಸಿ ಅವರನ್ನು ಗುರುತಿಸುವವರಾಗಿದ್ದೇವೆ. ಕ್ರಿಸ್ತನು ನಮಗೋಸ್ಕರ ಸತ್ತು ಪುನರುತ್ಥಾನ ಹೊಂದಿದನು. ಕ್ರಿಸ್ತನಂತಿರುವುದು ನಮ್ಮ ಸ್ವಾರೂಪ್ಯವನ್ನು ನಾಶ ಮಾಡುವುದಿಲ್ಲ, ಬದಲಾಗಿ ಆತನ ಮಹಿಮೆಯ ಸ್ವಾರೂಪ್ಯದಂತೆ ನಮ್ಮನ್ನು ಬದಲಾಯಿಸುವಂಥದ್ದಾಗಿದೆ. ಈ ಲೋಕದಲ್ಲಿ ಕೌಟುಂಬಿಕ ಸಂಬಂಧ ಹೊಂದಿರುವ ಪ್ರತಿಯೊಬ್ಬ ನೀತಿವಂತರು ಪರಲೋಕದಲ್ಲಿ ಒಬ್ಬರನ್ನೊಬ್ಬರನ್ನ ತಿಳಿದಿರುವರು. ಹೌದು ಪ್ರಿಯ ಕೇಳುಗರೆ, ನಾವು ಕ್ರಿಸ್ತನ ಗುಣಕ್ಕೆ ಬದಲಾವಣೆ ಹೊಂದತಕ್ಕಂಥವರಾಗಬೇಕು. ಅದಕ್ಕೋಸ್ಕರವೇ ಒಂದು ಕುಟುಂಬ ಅಂತಕ್ಕಂಥದ್ದು ಈ ಲೋಕದಲ್ಲಿ ಒಂದು ಚಿಕ್ಕ ಪರಲೋಕ ರಾಜ್ಯ. ನಮ್ಮ ಕುಟುಂಬ ಪರಲೋಕ ರಾಜ್ಯವಾಗಿ ಬದಲಾವಣೆ ಹೊಂದಬೇಕು. ಪರಲೋಕದ ಗುಣಗಳು ನಮ್ಮ ಕುಟುಂಬದಲ್ಲಿರಬೇಕು. ಅಂತಹ ಕುಟುಂಬ ಪರಲೋಕ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಸಹ ನಾವು ಪರಲೋಕದ ವಾತಾವರಣವನ್ನು ಅನುಭವಿಸುವಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ಭೂಲೋಕದಲ್ಲಿ ನೆರವೇರುವಂತೆ ಪರಲೋಕದಲ್ಲಿ ನೆರವೇರಲಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದನು. ಅಂದರೆ ಈ ಲೋಕದಲ್ಲಿ ಕ್ರೈಸ್ತಿಯ ಕುಟುಂಬ ಒಂದು ಪರಲೋಕವಾಗಿ ಪರಿಣಮಿಸಬೇಕು. ಹಾಗಿದ್ದಾಗ ಮಾತ್ರ ನಾವು ಆ ಲೋಕದಲ್ಲಿ ಒಂದು ಕುಟುಂಬವಾಗಿ ಸಂಭ್ರಮಿಸಲು ಸಾಧ್ಯ. ಹಾಗಾಗಿ ಪ್ರಿಯ ಕೇಳುಗರೆ, ಕ್ರಿಸ್ತನ ಎರಡನೇ ಬರೋಣ ಶೀಘ್ರವಾಗಿದೆ. ನಾವು ಕ್ರಿಸ್ತನ ಗುಣಗಳನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸಬೇಕು. ಆಗಿದ್ದಾಗ ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗಲು ಸಾಧ್ಯ. ಆ ಒಂದು ನಿರ್ಧಾರವನ್ನು ನಾವು ಇವತ್ತೇ ತೆಗೆದುಕೊಳ್ಳೋಣ. ಅದಕ್ಕೋಸ್ಕರ ದೇವರು ನಮ್ಮನ್ನು ಕರೆಯುವಂತೆವನಾಗಿದ್ದಾನೆ. ಆ ರೀತಿಯಾಗಿ ಜೀವಿಸುವುದಾದರೆ ಬನ್ನಿರಿ, ಲೋಕಾದಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಎಂಬುದಾಗಿ ಕರೆಯುವಂತೆವನಾಗಿದ್ದಾನೆ. ಆ ಕರೆಯುವಂಥ ಶಬ್ದವನ್ನು ಇವತ್ತು ನೀವು ಕಿವಿಗೊಡುವುದಾದರೆ ಪರಲೋಕ ರಾಜ್ಯದ ನಿರೀಕ್ಷೆ ಇದೆ ಎಂಬುದಾಗಿ ನೀವು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಿರಿ. ದೇವರು ನಿಮ್ಮನ್ನು ಕರೆಯುವಂತೆವನಾಗಿದ್ದಾನೆ. ಮುಂದಿನ ಸಂಚಿಕೆಯಲ್ಲಿ ನಾವು ಇದರ ಮುಂದುವರಿದ ಭಾಗವಾಗಿ ಮಕ್ಕಳ ಒಂದು ವಿಚಾರವಾಗಿ ಪರಲೋಕದಲ್ಲಿ ಹೇಗಿರತಕ್ಕಂಥದ್ದಾಗಿದೆ ಎನ್ನುವುದನ್ನು ನಾವು ಮುಂದುವರೆದು ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿ ಈ ಸಂಚಿಕೆಯನ್ನು ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ನಾವು ಪಾಪ ಮಾಡಿ ನಿನ್ನ ಮಹಿಮೆಯನ್ನು ಕಳೆದುಕೊಂಡಿದ್ದೇವೆ. ಆದರೆ ನೀನು ಆ ಒಂದು ನೀತಿಯ ವಸ್ತ್ರವನ್ನು ಕೊಟ್ಟು ನಿನ್ನ ಮಹಿಮೆಯನ್ನು, ನಿನ್ನ ಗುಣಗಳನ್ನು ಈ ಲೋಕದಲ್ಲಿ ಪ್ರಚುರಪಡಿಸುವಾಗಿ ನಮಗೆ ಸಹಾಯ ಮಾಡುತ್ತಿದ್ದೇ, ಅದಕ್ಕೋಸ್ಕರ ಸ್ತೋತ್ರ. ಹೌದು ಸ್ವಾಮಿ, ನಮ್ಮ ಸ್ವನೀತಿಯಲ್ಲ, ನಿನ್ನ ನೀತಿಯನ್ನು ಪಡೆದುಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ನಾವು ಬರುವಾಗೆ ಸಹಾಯ ಮಾಡು ಸ್ವಾಮಿ. ನಾವು ಪರಲೋಕದಲ್ಲಿ ಒಂದು ಕುಟುಂಬವಾಗಿ ಜೀವಿಸುವಾಗೆ ಈ ಲೋಕದಲ್ಲಿ ಆ ಒಂದು ಕುಟುಂಬದ ಪರಲೋಕದ ಅನುಭವವನ್ನು ಕುಟುಂಬವಾಗಿ ಅನುಭವಿಸುವಾಗೆ ನಮಗೆ ಸಹಾಯ ಮಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ಮಾತನಾಡು. ಅವರು ನಿನ್ನ ನೀತಿಯನ್ನು ಹೊಂದಿಕೊಂಡು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗಿಯೂ ಅವರ ಕುಟುಂಬಗಳು ಪರಲೋಕದಂತೆ ಈ ಲೋಕದಲ್ಲಿ ಜೀವಿಸಿ ಪರಲೋಕದ ಕುಟುಂಬವಾಗಿ ಈ ಲೋಕದಲ್ಲಿ ಬಾಳಿ ನೀತಿವಂತರಾಗಿ ನೀನು ಬರುವಾಗ ಇದೋ ಕರ್ತನಿಯವರ ಜೊತೆ ನಾವಿದ್ದೇವೆ ಎಂಬುದಾಗಿ ನಿನ್ನ ಪರಲೋಕ ರಾಜ್ಯಕ್ಕೆ ಮಹಿಮೆ ಹೊಂದಿ ಆ ಕುಟುಂಬವಾಗಿ ಅಲ್ಲಿ ಜೀವಿಸುವಾಗೆ ಸಹಾಯ ಮಾಡು. ಅಪ್ಪ, ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ಎರಡನೇ ಬರೋಣದ ನಿರೀಕ್ಷೆಯನ್ನು ನೀನು ಉಂಟು ಮಾಡು, ಆಶೀರ್ವಹಿಸು, ನಡೆಸು ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನನಗಾಗಿ ಬರಲಿರುವ ಓ ಯೇಸುವೇ, ನನ್ನ ಜೀವ ನನ್ನ ದೈವ ನೀನೇ ದೈವ, ನನ್ನ ಜೀವ ನನ್ನ ದೈವ ನೀನೇ.